ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಡಿಯೋ ಮಾನಸ ಸಮುದಾಯ ಬಾನುಲಿ ಕೇಂದ್ರದ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಕೇಂದ್ರಗಳ ಮುಖ್ಯಸ್ಥರುಗಳೊಂದಿಗೆ ಒಂದು ಸಂವಾದ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಿಎಸ್ ಗುರು ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ ಸರ್. ಡಾಕ್ಟರ್ ಡಿಎಸ್ ಗುರು ಅವರು ಬೋಧನೆಯಲ್ಲಿ ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ಅನುಭವವನ್ನು ಹೊಂದಿದ್ದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರು ಹಲವು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ಹಾಗೂ 20 ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪದವಿಯನ್ನು ನೀಡಿದ್ದು ಪ್ರಸ್ತುತ 7 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಇಂತಹ ಮಹನೀಯರು ಇಂದು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿ ಕಂಪ್ಯೂಟರ್ ಸೈನ್ಸ್ ವಿಭಾಗವು ಬೆಳೆದು ಬಂದ ಹಾದಿಯ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸಿಕೊಡಿ ಸರ್.
ರೇಡಿಯೋ ಮಾನಸ ಕೇಳುಗರಿಗೆಲ್ಲರಿಗೂ ಬೆಳಿಗ್ಗೆಯ ಶುಭಾಶಯಗಳನ್ನು ಹೇಳ್ತಾ ರೇಡಿಯೋ ಮಾನಸದವರ ಜೊತೆ ಮಾತನಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಗಣಕ ವಿಜ್ಞಾನ ಅಧ್ಯಯನ ವಿಭಾಗವು 1986 ಇಸವಿಯಲ್ಲಿ DRDO ಅವರ ಒಂದು ಆದ್ಯತೆಯ ಮೇರೆಗೆ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾದ ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಗಣಕ ವಿಜ್ಞಾನವನ್ನು ಬೋಧಿಸ್ತಕ್ಕಂತಹ ವಿಭಾಗವಾಗಿ ಸೃಷ್ಟಿಸಲ್ಪಟ್ಟಿತು. DRDOಗೆ ಬೇಕಾದಂತಹ ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಟ್ರೈನಿಂಗ್ ಮಾಡಿ ಅವರಿಗೆ ಒಂದು ಮಾಸ್ಟರ್ಸ್ ಪದವಿಯನ್ನು ಕೊಟ್ಟು ಅಲ್ಲಿ ರಾಷ್ಟ್ರೀಯ ದೇಶ ಸೇವೆಯನ್ನು ಮಾಡಲಿಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಸ್ನಾತಕೋತ್ತರ ಪದವೀಧರನ್ನು DRDOಗೆ ಬೇಕಾದಂತಹ ಎಲ್ಲ ರೀತಿಯ ಸಾಫ್ಟ್ವೇರ್ ಡಿಸೈನ್ ಡೆವಲಪ್ ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ತರಬೇತಿಯನ್ನು ಕೊಡಲಿಕ್ಕಾಗಿ ನಮ್ಮ ಮಾನಸಗಂಗೋತ್ರಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ಥಾಪಿಸಲ್ಪಟ್ಟಿತು. ಹಾಗೆಯೇ ಅದು ಸುಮಾರು 10 ವರ್ಷಗಳ ಕಾಲ ಬರೀ ಟೀಚಿಂಗ್ ವಿಭಾಗ ಆಗಿದ್ದಂತಹ ವಿಭಾಗವು 1996 ಇಸವಿನಲ್ಲಿ ಆ ವಿಭಾಗಕ್ಕೆ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆದ ನಂತರ ಅಲ್ಲಿ ಸಂಶೋಧನಾ ಒಂದು ಸಂಸ್ಕೃತಿ ಬಂತು. JSEನಲ್ಲಿದ್ದಂತಹ ಪ್ರೊಫೆಸರ್ ನಾಗಭೂಷಣ ಅವರು ನಮ್ಮ ವಿಭಾಗಕ್ಕೆ ಪೂರ್ಣಕಾಲಿಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡ ನಂತರ ಸಂಶೋಧನೆಯ ಒಂದು ಕಲ್ಚರನ್ನು ಅಲ್ಲಿ ಪ್ರಯೋಗಾಲಯಗಳನ್ನು ಸ್ಥಾಪಿಸೋದ್ರ ಮೂಲಕ ನಾವು ಶುರು ಮಾಡ್ಕೊಂಡ್ಬಂದ್ವಿ. ಈಗ ಅಲ್ಲಿ ಮೊನ್ನೆ ವಿಶ್ವವಿದ್ಯಾಲಯದ ಕುಲಪತಿಯಿಂದ ಜವಾಬ್ದಾರಿಯಿಂದ ನಿವೃತ್ತಿಗೊಂಡಂಥ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ನಮ್ಮ ವಿಭಾಗದ ಸಂಶೋಧನೆಯ ಪ್ರಥಮ ವಿದ್ಯಾರ್ಥಿ. ಹೇಮಂತ್ ಕುಮಾರ್ ಅವರು ನಮ್ಮ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ MSc ಕೂಡ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ನಾನು ಸಹ ಅದೇ ವಿಭಾಗದಲ್ಲಿ MSc ಪಡೆದಂಥವನು. ನಾನು 6ನೇ ಬ್ಯಾಚ್ನಲ್ಲಿ ಸೇರಿಕೊಂಡು MSc ಮಾಡಿದವನು. ಹೇಮಂತ್ ಕುಮಾರ್ ಅವರ ನಂತರ 2ನೇ ಸಂಶೋಧನಾ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದೆ. ಹಾಗಾಗಿ 1996 ಸಂಶೋಧನಾ ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಂಡು ಈಗ ಹೇಳುವುದಾದರೆ ನಮ್ಮ ವಿಭಾಗವು ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕೇಳ್ತಾ ಇದ್ದೀರಿ, ಈ ಒಂದು ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾದಂಥ ವಿಭಾಗ. 1996 ಇಸವಿಯಿಂದ ಸರಿಸುಮಾರು 25 ವರ್ಷ ಹೆಚ್ಚು ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಮೇಜ್ ಪ್ರೊಸೆಸಿಂಗ್, ಪ್ಯಾಟರ್ನ್ ರೆಕಗ್ನಿಷನ್ ಈ ಕ್ಷೇತ್ರದಲ್ಲಿ ನಮ್ಮದೇ ಆದ ಒಂದು ಛಾಪವನ್ನು ಮೂಡಿಸಿ ಬಂದಿದ್ದೇವೆ. ಸರಿಸುಮಾರು 1200 ಸಂಶೋಧನಾ ಲೇಖನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ ನಾವು ಪ್ರಕಟಿಸಿದ್ದು, ಸುಮಾರು 6-8 ಪುಸ್ತಕಗಳನ್ನು ಹೊರತಂದಿದ್ದೇವೆ. ನಮ್ಮ ವಿಭಾಗವು ತದನಂತರ ಆನ್ ರೆಗ್ಯುಲರ್ ಬೇಸಿಸ್ ಸುಮಾರು 9 ಪ್ರಾಧ್ಯಾಪಕರನ್ನು ಒಳಗೊಂಡಿದ್ದು, ಅದರಲ್ಲಿ ಹಾಲಿ ಈಗ ನಾಗಭೂಷಣ್ ಅವರು, ಹೇಮಂತ್ ಕುಮಾರ್ ಹಾಗೆ ಲಲಿತ ರಂಗರಾಜನ್ ಅವರು ನಿವೃತ್ತಿಗೊಂಡಿದ್ದಾರೆ. ಬಹುಶಃ ಹೇಳುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾದ ಒಂದು ಕಂಪ್ಯೂಟರ್ ಸೈನ್ಸ್ ಸ್ನಾತಕೋತ್ತರ ಮತ್ತು PhDಯನ್ನು ಆಫರ್ ಮಾಡ್ತಕ್ಕಂಥ ವಿಭಾಗಗಳಲ್ಲಿ ನಮ್ಮದು ಮೊದಲನೇದು ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ.
ಈ ವಿಷಯ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೂ ಭಾಳ ಖುಷಿ ಆಗ್ತಾ ಇದೆ ಸರ್. ನಿಮ್ಮ ಕೇಂದ್ರದಲ್ಲಿನ ಅಧ್ಯಯನ ಪ್ರಾಮುಖ್ಯತೆ ಮತ್ತು ಉಪಯೋಗಗಳ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಏನು ಹೇಳ್ಬೋದು?
ನಮ್ಮ ವಿಭಾಗದಲ್ಲಿ ನಾವು MSc in Computer Science ಹಾಗೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ MCA ಅಂತ ಕರಿತೀವಿ ಅದನ್ನು. ಅಲ್ಲದೆ 2 ರೀತಿಯ MTech ಪ್ರೋಗ್ರಾಮ್ಗಳು ಸಹ, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮುಗಿಸ್ತಕ್ಕಂಥ ಅಭ್ಯರ್ಥಿಗಳು ನಮ್ಮಲ್ಲಿ ಬಂದು ಸೇರಿಕೊಂಡು MTech ಡಿಗ್ರಿಯನ್ನು ಸಹ ಪಡೆಯಬಹುದು. ಒಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ MTech. ಆ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ MTech ಜನರಲ್ MTech, ಎನಿ BE ಗ್ರ್ಯಾಜುಯೇಟ್ ವಿತ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆರ್ ಇನ್ಫಾರ್ಮೇಶನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆರ್ ಈಕ್ವಲೆಂಟ್ ಕ್ಯಾನ್ ಟೇಕ್ ಅಡ್ಮಿಷನ್ ಟು ಅವರ್ MTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇನ್ನೊಂದು MTechಗೂ, ಅದು ಕಳೆದ 20 ವರ್ಷಗಳಿಂದ ನಾವು ಅದನ್ನು ಕಂಪ್ಯೂಟರ್ ಕಾಗ್ನಿಷನ್ ಟೆಕ್ನಾಲಜಿ ಅಂತ ಆಫರ್ ಮಾಡ್ತಿದ್ವಿ. ಇವತ್ತಿನ ಕಾಲಘಟ್ಟದಲ್ಲಿ ಈ ಡೇಟಾ ಸೈನ್ಸ್ ಅಂತ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದಿದೆ, ಅದೇ ರಿಲೇಟೆಡ್ ನಾವು ಕಂಪ್ಯೂಟರ್ ಕಾಗ್ನಿಷನ್ ಟೆಕ್ನಾಲಜಿ ಅಂತ ಆಫರ್ ಮಾಡ್ತಿದ್ದನ್ನು ನಾವು ರೀನೇಮ್ ಮಾಡಿದ್ದೀವಿ. ಅದನ್ನು ಈಗ ನಾವು ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಲರ್ನಿಂಗ್ಸ್ ಅಂತ ಕರಿತಿದ್ದೀವಿ. ಇಟ್ ಈಸ್ ಎ ಸ್ಪೆಷಲೈಸ್ಡ್ ಪ್ರೋಗ್ರಾಮ್. ಈ ಸ್ಪೆಷಲೈಸ್ಡ್ ಪ್ರೋಗ್ರಾಮ್ಗೆ ನಮಗೆ UGCಯಿಂದ 2001 ಒಂದು ತುಂಬ ಗ್ರ್ಯಾಂಟ್ ಸಿಕ್ಕಿ, ಅದರಲ್ಲಿ ನಮ್ಮ ರಿಸರ್ಚ್ ಲ್ಯಾಬೊರೇಟ್ರಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ UGC ರೆಕಗ್ನೈಸ್ ಮಾಡಿದ್ದಕ್ಕೆ ಭಾಳ ಖುಷಿ ಪಡ್ತೀವಿ. ಇದಲ್ಲದೆ ನಮ್ಮಲ್ಲಿ PhD ಇನ್ ಕಂಪ್ಯೂಟರ್ ಸೈನ್ಸ್, ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಪ್ರಾಧ್ಯಾಪಕರು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 92 PhD ವಿದ್ಯಾರ್ಥಿಗಳು ಇದುವರೆಗೆ ನಮ್ಮ ವಿಭಾಗದಿಂದ ಕಳೆದ ಒಂದು 25 ವರ್ಷದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದು ಹೊರಹೋಗಿದ್ದರೆ, ಹಾಲಿ 40 ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ.
ಸರ್, ನಿಮ್ಮ ವಿಭಾಗದಲ್ಲಿ ಸಾಧನೀಯ ಕಾರ್ಯಗಳನ್ನು ಮಾಡಿದಂಥ ಅಧ್ಯಾಪಕರು ಅಥವಾ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅವ್ರ ಬಗ್ಗೆ ನಮ್ಗೊಂಚೂರು ತಿಳಿಸ್ಕೊಡ್ತೀವಿ?
ಬಹುಶಃ ಇದ್ರ ಬಗ್ಗೆ ಮಾತನಾಡ್ತಾ ಕೂತ್ರೆ ನನಗೆ ಗಂಟೆಗಟ್ಟಲೆ ಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮ ವಿಭಾಗದಲ್ಲಿ, ನಮ್ಮ ವಿಭಾಗವು ಕರ್ನಾಟಕ ರಾಜ್ಯದ ಪ್ರಪ್ರಥಮ ವಿಭಾಗ ಸ್ನಾತಕೋತ್ತರ ಪದವಿಯನ್ನು ಕೊಡ್ತಕ್ಕಂಥದ್ದನ್ನು ಶುರುವಾದದ್ದು. ಸುಮಾರು 30 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂಥ ಈ ವಿಭಾಗದಿಂದ ಹೊರಹೋದಂಥ ವಿದ್ಯಾರ್ಥಿಗಳು ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ ಏನು ಕರಿತೀವಿ, ಎಲ್ಲ ಕಂಪನಿಗಳಲ್ಲೂ ಒಂದು ಒಳ್ಳೊಳ್ಳೆ ಅತ್ಯುತ್ತಮ ಮಟ್ಟದಲ್ಲಿ ತಮ್ಮ ಸಾಧನೆಗಳನ್ನು ಸಾಧಿಸಿದ್ದಾರೆ. ಮೊನ್ನೆ ನಿವೃತ್ತಿಗೊಂಡಂಥ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಕೂಡ ಮಾಡತಕ್ಕಂತಹ, ಪ್ರಧಾನಮಂತ್ರಿಯವರು ಕೊಡ್ತಕ್ಕಂತಹ ಒಂದು ಮಿಲಿನಿಯಮ್ ಪ್ಲೇಕ್ಸ್ ಹಾನರ್ ಅನ್ನೋದಕ್ಕೆ ಭಾಜನರಾಗಿದ್ದರು. ಅದಲ್ಲದೆ ನಾನು 2005 ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಡ್ತಕ್ಕಂತಹ ಫೆಲೋ ಆಫ್ ಬಾಯ್ಸ್ ಕಾಸ್ಟ್ ಅಂತ, ಯುವ ವಿಜ್ಞಾನಿ ಪ್ರಶಸ್ತಿಗೆ ಭಾಜನಾಗಿದ್ದೆ. ಹೀಗೆ ಪ್ರತಿಯೊಬ್ಬ ಪ್ರಾಧ್ಯಾಪಕರು, ನಮ್ಮ ಪ್ರೊಫೆಸರ್ ನಾಗಭೂಷಣ್ ಅವರು ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ IIIT ಅಲಹಾಬಾದಿಗೆ ನಿರ್ದೇಶಕರಾಗಿ ನೇಮಕಗೊಂಡು ಹೋದ್ರು. ಈಗ ಹಾಲಿ ಅವರು ಅಲ್ಲಿಂದ ಟೆನ್ಯೂರ್ನ ಕಂಪ್ಲೀಟ್ ಮಾಡಿ ಗುಂಟೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ವಿಭಾಗದಿಂದ ಹೊರಬೋದಂಥ ವಿದ್ಯಾರ್ಥಿಗಳು ಸ್ಯಾಮ್ಸಂಗ್ ಕಂಪನಿಲಿ ಆಗ್ಬೋದು, HCLಲ್ಲಿ ಆಗ್ಬೋದು, ಹನಿಬೆಲ್ ಆಗ್ಬೋದು, ಆಮೇಲೆ ಅಮೆಝಾನಲ್ಲಿ ಆಗ್ಬೋದು. ಈಗ ಮೊನ್ನೆ PhD ಪಡೆದಂಥ ಒಬ್ಬ ವಿದ್ಯಾರ್ಥಿ ಅಮೆಝಾನಲ್ಲಿ ಒಳ್ಳೆ ಮ್ಯಾನೇಜಿಂಗ್ ಲೆವೆಲಲ್ಲಿ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಮಾತನಾಡ್ತಾ ಹೋದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಇಂಡಸ್ಟ್ರೀಸಲ್ಲಿ ಆಗ್ಬೋದು, ಅಥವಾ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆಗ್ಬೋದು, ತಮ್ಮದೇ ಆದ ಒಂದು ಚಾಪುವನ್ನು ಮುಟ್ಟಿಸಿ. ಆದಷ್ಟು ನಾನು ಕೇಳ್ತಾ ಇರೋದು ಏನಂದರೆ, ಇತ್ತೀಚೆಗೆ ಹೊರಹೋದಂಥ ವಿದ್ಯಾರ್ಥಿಗಳು ಅವರೆಲ್ಲೇ ಹೇಗೆ ಹೋಗಿ ಸೇರಿಕೊಂಡ್ರು ಕೂಡ, ಸರ್ ನಮ್ಮ ಹಿರಿಯರು ಒಬ್ಬರು ಅಲ್ಲಿದ್ದರು, ನನಗೆ ನೀನು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನ ಅಂತ ಕೇಳಿ ನನ್ನನ್ನು ಗುರುತಿಸ್ತರು ಅಂತ ಹೆಮ್ಮೆಯಿಂದ ನಮಗೆ ವಾಪಸ್ ಬಂದು ಹೇಳೋದಿದೆಯಲ್ಲ, ಅದು ಬಹಳ ಸಂತೋಷ ಸಂಗತಿ ಅಂತ ಶೇರ್ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ.
ಸರ್, ಈಗ ಕೆಲವು ವಿದ್ಯಾರ್ಥಿಗಳಿಗೆ ಈ ವಿಭಾಗದಲ್ಲಿ ಅಧ್ಯಯನ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅವರು ಅನುಸರಿಸಬೇಕಾದಂಥ ಮಾನದಂಡಗಳು ಏನು ಅಂತ ನಮ್ಮ ರೇಡಿಯೋ ಮನಸ ಕೇಳು.
ನಮ್ಮ ವಿಭಾಗಕ್ಕೆ MSc ಅಥವಾ MCA ಪ್ರೋಗ್ರಾಮ್ಗಳಿಗೆ ಪ್ರವೇಶವನ್ನು ಬಯಸ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಬ್ಯಾಚುಲರ್ಸ್ ಡಿಗ್ರಿನಲ್ಲಿ ಏನು ಓದಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಕಂಪ್ಯೂಟರ್ಸ್ ಅಪ್ಲಿಕೇಶನ್ ಆಗ್ಬೋದು, ಈ ಒಂದು ವಿಷಯಗಳಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿ, ನಾವೇ ನಮ್ಮದೇ ಆದ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್ಸನ್ನು ನಮ್ಮ ವೆಬ್ಸೈಟ್, ನಮ್ಮ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಹಾಕಿರ್ತೀವಿ. ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸ್ಸಿಗೆ ಅವರು ರೆಡಿಯಾಗಿ ನಮ್ಮ ವಿಶ್ವವಿದ್ಯಾಲಯ ಕಂಡಕ್ಟ್ ಮಾಡ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಬರೆದ್ರೆ ಅವರು ಪಡೆಯತಕ್ಕಂಥ BCA ಆಗ್ಬೋದು ಅಥವಾ BSc ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಅದರದ್ದು 50% ಅಂಕಗಳನ್ನು ಪರಿಗಣಿಸಿ, ಮತ್ತು ಅವರು ಎಂಟ್ರೆನ್ಸಲ್ಲಿ ಪಡೆಯತಕ್ಕಂಥ ಅಂಕಗಳನ್ನು 50% ತೊಗೊಂಡು ಒಟ್ಟಾರೆ ನಾವು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತೀವಿ. MCAಗೆ ಅಡ್ಮಿಷನ್ ತೊಗೊಳ್ತಕ್ಕಂಥ ವಿದ್ಯಾರ್ಥಿಗಳು KA ವೆಬ್ಸೈಟ್ನಲ್ಲಿ MCA ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಬೇಕಾದಂತಹ ಒಂದು ಪಠ್ಯಕ್ರಮ ಸಿಲೆಬಸ್ಸನ್ನು ಅನೌನ್ಸ್ ಮಾಡಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವರು ಅಭ್ಯಾಸ ಮಾಡಿ ಪರೀಕ್ಷೆಗೆ ಬರಬೇಕಾಗುತ್ತೆ. ನಮ್ಮ ವಿಭಾಗಕ್ಕೆ ಪ್ರವೇಶ ಪಡೆಯಬೇಕಾದರೆ ಅದು ಫುಲ್ ಮೆರಿಟ್. ಬೇರೆ ವಿಭಾಗದಲ್ಲಿರ್ತಕ್ಕಂತಹ 80-100 ಇಂಟೇಕ್ ಏನಿದೆ ಹಾಗೆ ನಮ್ಮಲ್ಲಿ ಇಲ್ಲ. MSc ಕಂಪ್ಯೂಟರ್ ಸೈನ್ಸ್ಗೆ ಇರೋದು ಆ್ಯಕ್ಚುಲ್ ಇಂಟೇಕು 16, ಅದು ಸ್ಕೀಮ್ ಬಿನಲ್ಲಿ +16 ಅಂತ ಇದೆ. ಮತ್ತು ಅದಲ್ಲದೆ ಈ ಕನ್ನಡ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿ ಮತ್ತು NSS NCC ಇದು ನಮ್ಮ ನಮ್ಮ ವಿಭಾಗವನ್ನು ಚೂಸ್ ಮಾಡೋದ್ರಿಂದ ನಮಗೆ ಬಹುಶಃ 42 ಮಕ್ಕಳು ಪ್ರತಿ ವರ್ಷ ಇಂಟೇಕ್ ಅಷ್ಟೇ ನಾವು ತೊಗೊಳ್ಳೋದು. ಇದಲ್ಲದೆ ನಮ್ಮ ವಿಭಾಗ ಇತ್ತೀಚಿನ ದಿನಮಾನಗಳಲ್ಲಿ ICCR ಫೆಲೋಶಿಪ್ಸಿಂದ ಬರ್ತಕ್ಕಂತಹ ಫಾರಿನ್ ನ್ಯಾಷನಲ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡಿದೆ. ಬಹುಶಃ ಈ ವರ್ಷ ಹೇಳೋದಾದರೆ ನಮ್ಮ ವಿಭಾಗದಲ್ಲಿ 24-28 ವಿದೇಶಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. MCAಗೆ ಮಾತನಾಡೋದಾದರೆ ನಾವು MCAಗೆ ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪ್ರವೇಶಾತಿಯನ್ನು ನಾವು ಕಲ್ಪಿಸಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಮಾಡ್ತಕ್ಕಂತಹ KA ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಏನಿದೆ ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮೂಲಕನೇ ಬರಬೇಕು. MCAಗೆ ನಾವು ಕೊಡೋದು ಓನ್ಲಿ 40 ಸೀಟ್ಸ್, ಅದಕ್ಕಿನ್ನ ಒಂದು ಸೀಟ್ ಕೂಡ ಹೆಚ್ಚಿಗೆ ಕೊಡೋಲ್ಲ. ಸೊ 40 ಸೀಟಿನಲ್ಲಿ ಅವರು ಕಾಂಪಿಟೇಷನ್ ಇದೆ, ಮೆರಿಟ್ ಅಷ್ಟೇ ಇಲ್ಲಿ ನಾವು ತೊಗೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅವರು ಎಂಟ್ರೆನ್ಸ್ನಲ್ಲಿ ಚೆನ್ನಾಗಿ ಮಾಡಬೇಕಾಗಿದೆ. ಅದಲ್ಲದೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನು ಕೂಡ ಮೆರಿಟಲ್ಲಿ ಬಂದು, ಆಗ ಏನು ಸರ್ಕಾರದ ನಿಯಮಾವಳಿ ಇದೆ ಮೆರಿಟ್ ಕಮ್ ರೋಸ್ಟರ್ ಅಂತ, ಆ ಒಂದು ನಿಯಮಾವಳಿ ಅಡಿಯಲ್ಲೇ ಪ್ರವೇಶವನ್ನು ಪಡಿಬೇಕಾಗುತ್ತೆ.
ಸರ್, ಕೊನೆಯದಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳು ಏನಿದೆ ಅಂತ ನಮ್ಗೆ ತಿಳಿಸ್ಕೊಡಿ.
ನಮ್ಮ ವಿಭಾಗದ ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ನಮ್ಮ ವಿಭಾಗವು ಕಳೆದ 25 ವರ್ಷಕ್ಕೂ ಅಧಿಕವಾಗಿ ಈ ಇತ್ತೀಚಿನ ಡಿಮಾಂಡಿಂಗ್ ಏರಿಯಾ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ವಿಷನ್, ಡೇಟಾ ಅನಾಲಿಟಿಕ್ಸ್ ಅಂತ ಏನಿದೆ ಅದರಲ್ಲಿ ನಾವು ಎಕ್ಸ್ಪರ್ಟೈಸ್ ಪಡೆದಿರೋದ್ರಿಂದ ಅದೇ ದಿಕ್ಕಿನಲ್ಲಿ ಈಗಾಗಲೇ ಒಳ್ಳೊಳ್ಳೆ ನಿಯತಕಾಲಿಕಗಳಲ್ಲಿ ನಾವು ಪಬ್ಲಿಷ್ ಮಾಡಿರೋದ್ರಿಂದ ಅದನ್ನು ಈಗ ಇಂಡಸ್ಟ್ರಿ ಮಟ್ಟದಲ್ಲಿ ಪ್ರಾಡಕ್ಟೈಸ್ ಮಾಡೋದು ಹೇಗೆ, ಪೇಟೆಂಟ್ಗಳಿಗೆ ಹೋಗೋದು ಹೇಗೆ, ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸುಮಾರು ಮಲ್ಟಿನ್ಯಾಷನಲ್ ಕಂಪನೀಸ್ ಜೊತೆ ನಮ್ಮ ಒಡಂಬಡಿಕೆ, ಕೋಆಥರ್ಶಿಪ್ಪು ಅಂದರೆ ನಮ್ಮಲ್ಲಿರುವ ಎಕ್ಸ್ಪರ್ಟೈಸು ಮತ್ತು ಕಂಪನೀಲಿ ಕೆಲಸ ಮಾಡ್ತಕ್ಕಂಥ ಸೈಂಟಿಸ್ಟ್ಗಳ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ನಾಲೆಡ್ಜನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಕೋಆಥರ್ಶಿಪ್ಪಲ್ಲಿ ಪಬ್ಲಿಕೇಷನ್ಸು ಮತ್ತು ಟೆಕ್ಸ್ಟ್ ಬುಕ್ಗಳನ್ನ ಬರೆದು ಇನ್ನೂ ವಿಭಾಗವನ್ನು ಅತ್ಯುತ್ತಮ ಮಟ್ಟದಲ್ಲಿ ಸಾಧ್ಯ ಆದರೆ ಭಾರತ ದೇಶದಲ್ಲಿ ಕೊನೆ ಪಕ್ಷ ಟಾಪ್ 10 ಇನ್ಸ್ಟಿಟ್ಯೂಷನ್ಸಲ್ಲಿ ಒಂದು ಅನಿಸ್ಕೊಳ್ಳಿಕ್ಕೆ, ಅದು ನಮ್ಮ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಆ ಕ್ಷೇತ್ರದಲ್ಲಿ ನಾವು, ನಮಗೆ ಕಷ್ಟ ಇರೋದೇನು ಅಂದರೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬರ್ತಕ್ಕಂಥ ಇದೇ ಥರದ ವಿಭಾಗಗಳ ಜೊತೆ ಕಾಂಪೀಟ್ ಮಾಡೋದಕ್ಕಿಂತ ನಮ್ಮ ಕಂಪ್ಯೂಟರ್ ಸೈನ್ಸ್ ಏನಾಗಿದೆ, ನಮ್ಮ IIT IISc ಇಂಥ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ನಾವು ಕಾಂಪೀಟ್ ಮಾಡಬೇಕಾಗಿದೆ. ಅವರ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಪಬ್ಲಿಕೇಷನ್ಸ್ ಏನು ಬರ್ತವೆ ಅಷ್ಟೇ ಮಟ್ಟದ ಗುಣಮಟ್ಟದ ಪಬ್ಲಿಕೇಷನ್ಸನ್ನು ನಾವು ಸಹ ಹೊರತರಬೇಕಾಗಿದೆ. ಆದರೆ ನಮಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ವಿಭಾಗಕ್ಕೆ ಬರುವ ವಿದ್ಯಾರ್ಥಿಗಳ ಮಟ್ಟದಲ್ಲೇ ಅಂದರೆ ನಮ್ಮ ಈ ಹಳ್ಳಿಯ ಒಂದು ವಾತಾವರಣದಿಂದ ಬಂದಂಥವರು ಕನ್ನಡ ಮಾಧ್ಯಮದಿಂದ, ನಾನು ಕೂಡ ಕನ್ನಡ ಮಾಧ್ಯಮದಿಂದ ಸ್ಕೂಲ್ ಮಾಡ್ಕೊಂಬಂದನು, ಐ ಡಿಡ್ ಮೈ ಸ್ಕೂಲಿಂಗ್ ಇನ್ ಕನ್ನಡ ಮೀಡಿಯಂ. ಸೊ ಇಂಥ ವಿದ್ಯಾರ್ಥಿಗಳು ಬಂದು ಅವರಿಗೆ ನಾವು ಫಸ್ಟು ಲ್ಯಾಂಗ್ವೇಜನ್ನು ಹೇಳಿಕೊಟ್ಟು ಬರವಣಿಗೆ ಕಲಿಸಿ ನಂತರ ಅವರಿಗೆ ಬೇಕಾದಂತಹ ಎಲ್ಲ ಮ್ಯಾಥಮ್ಯಾಟಿಕ್ಸ್ ಬ್ಯಾಕ್ಗ್ರೌಂಡ್ನ ಸರಿ ಮಾಡಿ ಆ ಒಂದು ಉತ್ಕೃಷ್ಟ ಮಟ್ಟದ ಈ ಸಂಶೋಧನಾ ಲೇಖನಗಳನ್ನ ಪ್ರಕಟಿಸೋದಿದೆಯಲ್ಲ ಅದು ತುಂಬ ಕಷ್ಟಕರ. ಅದನ್ನು ನಾವು ಬಹಳ ಚಾಲೆಂಜಿಂಗಾಗಿ ತೊಗೊಂಡು IITs ಆಗ್ಬೋದು IISc ಅವರು ಪ್ರಕಟಿಸ್ತಕ್ಕಂಥ ಲೇಖನಗಳ ಮಟ್ಟಕ್ಕೆ ನಾವು ನಮ್ಮ ಗುಣಮಟ್ಟವನ್ನು ಕಾಪಾಡ್ಕೊಂಬಂದಿರೋದು ನಿಜಕ್ಕೂ ಸಂತೋಷ ತರ್ತಾ ಇದೆ. ಆ ದಿಕ್ಕಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ. ನಮ್ಮ ವಿಭಾಗವನ್ನು ಮುಂದಿನ ಕೆಲವೇ ವರ್ಷಗಳಲ್ಲಿ ಪ್ರಪಂಚದಲ್ಲಿ ಸಾಧ್ಯ ಆದರೆ ಟಾಪ್ 10 ತರಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ.
ಇಷ್ಟು ಹೊತ್ತು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಪ್ರೊಫೆಸರ್ DS ಗುರು ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಇದುವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ಮೂಡಿಬಂದಿತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 FM. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.